அதாயிற்று. பகுஜன்ம விபாக்கேனா பக்தி ஜானேன ஏஹரிம் பஜந்தி தஸ்மிருதிம் துவந்தே தேவோ யாதி ந சான்யதா இது பிரம்ம வைவர்த்தே. அதுக்கு டீக்காகித்தா, நனு பீஷ்மாதயோ ஞானினோ அந்த காலே பிராமியாம் ஸ்திதோ ஸ்திதாச்சர முக்தாக. பீஷ்மாதிகளு ஜானிகளாகிதரு கூட அந்த காலத்தில் பிராமியாம் ஸ்திதோ ஸ்திதாச்ச அப்ரோஷ்ட் பிராமி ஸ்திதியில்லிதரு கூட நமுக்தாக முக்தராகலில்வல்ல. தத் கதமேதுக்தம் நித்யதாக பீஷ்மாதீனாந்து. பீஷ்மாதிகளு ஜானிகளு ஹவுது, ஆதரவு அந்தகால ஸ்மரணை மாடலுக்கு ஆகலில்ல அவருக்கு. சாட்சாத் தேகத்யாகக்ஷணே யுக்தியா பரமேஸ்வரே மனோயோகேனா பாவியமித்தே தத் குதா யுக்தி அபாவேனா. யுக்தி என்ற மனோயோக மனசன்னு தேவரல் ஹாக்கோது. அதாகலி இத்தியதாக ஸ்மரன்மிதி எம் எம் வாபி இத்தியத்ர பீஷ்மாதீனாம் தஸ்மின் க்ஷணே யுக்தியபாவா இத்தே தத் குதா இத்தியதாக தச்சை. அது ஹவுது அவரு பரலில்ல. யாக்கே அந்தரு விஷ்ணு மாயா ததா தேஷாம் மனோபாஹ்யம் கரோதி. அவர் இன்னும் கூட மூதரூப்புக்கு ஹோகிருந்தாகினே பரமாத்ம தன இச்சையிந்த அவரிகே நெனப்பு பரதந்தே மாடித. நது தட்சணே யுக்தியா முக்திஸ்தேத் அஜானினாமபி தத் சம்பவேன முக்தி பிரசக்தி ரீத்தியதாக நவா இதி பக்தி ஜானேன இதி. நனு தட்சணே யுக்தியா முக்திஸ்தேத் அஜானினாமபி தத் சம்பவேன முக்தி பிரசக்தி ரீத்தியதாக நசேத். ಈಗ ನಾನು ತಕ್ಷಣೇ ಯುಕ್ತ್ಯಾ ಮುಕ್ತಿಶ್ಚೇತ್ ಹಾಗಿದ್ರೆ ಒಂದು ಪ್ರಶ್ನೆ ಬಂತು. ಅವರಿಗೆ ಅಪರೋಕ್ಷ ಜ್ಞಾನ ಆಗಿತ್ತು, ಭಾರಿ ಅಪರೋಕ್ಷ ಜ್ಞಾನ ಆಗಿತ್ತು. ಆದರೆ ಅಂತ್ಯಕಾಲದ ಸ್ಮರಣೆ ಮಾಡಲಿಲ್ಲ, ಆದ್ದರಿಂದ ಅವ್ರಿಗೇನಾಗಲಿಲ್ಲ, ಮುಕ್ತಿ ಆಗಲಿಲ್ಲ ಅಂತಾಯಿತು. ಆಗಲಿ, ಹಾಗೆ ಹೀಗೆ ಮಾಡಬಹುದಾ? ಅಂತ್ಯಕಾಲದಲ್ಲಿ ಅವರಿಗೆ ಸ್ಮರಣೆ ಬರಲಿಲ್ಲ, ಅಕಸ್ಮಾತ್ ಅಜ್ಞಾನಿಗಳ ಸ್ಮರಣೆ ಬಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಅಜ್ಞಾನಿ ನಾಮಪಿ ತತ್ ಸಂಭವೇನ ಮುಕ್ತಿ ಪ್ರಸಕ್ತಿ ರೀತ್ಯತಃ. ಅವ್ರಿಗೆ ಮುಕ್ತಿ ಆಗಬಹುದಲ್ಲ ಅಂತ ಕೇಳಿ ಹೇಳ್ತಾರೆ. ಅದಾಗೋದಿಲ್ಲ. ನಚಾಯಿ ಭಕ್ತಿ ದ್ವಂದ್ವೈಕ ಜ್ಞಾನಂ ಭಕ್ತಿ ಜ್ಞಾನಮಿತಿವ. ಯಾರು ಅಪರೋಕ್ಷ ಜ್ಞಾನಿಗಳಾಗಿಲ್ಲ ಅವರಿಗೆ ಯಾವ ಸಮ ಅಂತ್ಯಕಾಲ ಸ್ಮರಣೆ ಬರೋ ಚಾನ್ಸೇ ಇಲ್ಲ. ಇವರಿಗೆ ಚಾನ್ಸ್ ಇದೆ, ಆದರೆ ಅಪರೋಕ್ಷ ಅವರಿಗೆ ಬುದ್ಧಿಬಂಧಕವಾದ ಕರ್ಮ ಇದ್ದರೆ, ಪ್ರಾರಬ್ಧ ಕರ್ಮ ಇದ್ದರೆ ಪರಮಾತ್ಮ ಅದನ್ನು ಕೊಡೋದಿಲ್ಲ ಅಂತ ಹೇಳಿದರು. ಎರಡು ಅಂಶ ಇಲ್ಲ. ಒಂದು, ಅಪರೋಕ್ಷ ಜ್ಞಾನಿಗಳಿಗೆ ಅಂತ್ಯಕಾಲ ಸ್ಮರಣೆ ಬರಲೇಬೇಕು, ಇಲ್ಲದೆ ಹೋದರೆ ಇಲ್ಲ. ಉಳಿದವರಿಗೆ ಬರೋ ಚಾನ್ಸೇ ಇಲ್ಲ. ಆದ್ದರಿಂದ ಬೈ ಚಾನ್ಸ್ ಅವರು ತಪ್ಪಿಸ್ಕೊಂಡಾಗ ಬೈ ಚಾನ್ಸ್ ಇವರು ಹೋಗ್ಬೋದು. ಬೈ ಚಾನ್ಸ್ ಅವರಿಗೆ ಮರವು ಬಂತು, ಬೈ ಚಾನ್ಸ್ ಇವರಿಗೆ ಜ್ಞಾನ ಬಂದರೆ ಅದು ಸಾಧ್ಯತೆಯೇ ಇಲ್ಲ ಅಂತ ಹೇಳಿದರು. ಕುತಃ ಇತ್ಯಸ್ಯ ಕುತ್ರ ಇತ್ಯ ಆಕಾಂಕ್ಷಾ ಮುಂದೆ ನಿರ್ವಾಣಂ ಅಶರೀರಂ. ಅಲ್ಲೇನಿದೆ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿಸ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತೆ ಅಂತಿದೆ. ಬರೀ ಬ್ರಹ್ಮಯ ಬರೀ ಮೃಚ್ಛತೆ ಅಂದರೆ ಯೋಚನೆ ಇರಲಿಲ್ಲ. ಬ್ರಹ್ಮ ನಿರ್ವಾಣಂ ಅಂತ ಯಾಕೆ ಹೇಳಬೇಕಾಗಿತ್ತು ಅಂದರೆ, ನಿರ್ವಾಣಂ ಅಶರೀರಂ. ಬ್ರಹ್ಮ ಅಂತ ಹೇಳಿದರೆ ಬ್ರಹ್ಮದೇವರು ಆಗಬಹುದು. ಬ್ರಹ್ಮಶಬ್ದಕ್ಕೆ ಬ್ರಹ್ಮ ಅಂತಲೂ ಅರ್ಥ ಇದೆ, ಬ್ರಹ್ಮದೇವರು ಅಂತ ಅರ್ಥ ಇದೆ. ಅದಕ್ಕೋಸ್ಕರ ಏನು ಮಾಡಿ ನಿರ್ವಾಣಂ ಅಂತ ಸೇರಿಸಿದರು. ನಿರ್ವಾಣಂ ಅಂದರೆ ಅಶರೀರಂ, ಅಶರೀರಂ ಅಂದರೆ ಅಪ್ರಾಕೃತ ಶರೀರಂ, ಪ್ರಾಕೃತ ಶರೀರ ರಹಿತಂ ಅಂತ ಅರ್ಥ. ಬ್ರಹ್ಮದೇವರಿಗೆ ಪ್ರಾಕೃತ ಶರೀರ ಇರೋದ್ರಿಂದ ಇವರಲ್ಲ ಅಂತ ಅರ್ಥ. ಕಾಯಂ ಬಾಣಂ ಶರೀರಂ, ಬಾಣ ಶಬ್ದಕ್ಕೆ ನಿರ್ವಾಣ ನಿರ್ವಾಣ ನಿರ್ಬಾಣ ಒಬಯೋರ ಅಭೇದ. ನಿರ್ವಾಣ ನಿರ್ಬಾಣ ಸಾಮಾನ್ಯವಾಗಿ ನಿರ್ವಾಣ ನಿರ್ಬಾಣ ಎರಡು ಪರ್ಯಾಯ ಪದಗಳು. ಸಾಮಾನ್ಯ ಬಕಾರ ಬಕ ಬಂಗಾಳ ವಂಗ ಭಂಗ ಅಂತೀವಲ್ಲ ಹಾಗೆ, ರವೀಂದ್ರ ರವೀಂದ್ರ ಕರೆಯಾಗಿ ಉಂಟು. ಅದಕ್ಕೆ ಇಲ್ಲಿ ಬಾಣ ಅಂದ್ರೇನು ಶರೀರ ಅಂತ ಅರ್ಥ, ನಿರ್ಬಾಣ ಅಂದ್ರೇನು ಶರೀರರಹಿತ ಅಂತ ಅರ್ಥ. ಯಾವ ಶರೀರ? ಪ್ರಾಕೃತ ಶರೀರರಹಿತ ಅಂತ ಅರ್ಥ. ಅದಕ್ಕೆ ಕಾಯೋ ಬಾಣಂ ಶರೀರಂಚೈತೆ ಅಭಿಧಾನಂ, ಅಭಿಧಾನ ಇರೋದು ಅಭಿಧಾನ ಅಂದರೆ ಡಿಸ್ಟರಿ ಇರೋದೇ ಹಾಗೆ. ಬಾಣ ಶಬ್ದಕ್ಕೆ ಶರೀರ ಅಂತ ಅರ್ಥ ಇದೆ. ಉಪನಿಷತ್ತಿನಲ್ಲಿ ಬಂದಿದೆ ಏತದ್ ಬಾಣಮವಷ್ಟಭ್ಯ ಇತಿ ಪ್ರಯೋಗಾಚ್ಯ. ಈ ದೇಹವನ್ನು ಹೊಂದಿರಬೇಕಾದರೆ ಅಂತ ಪದ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಪ್ರಾಕೃತ ಶರೀರಕ್ಕೆ ಬಾಣ ಅಂತ ಹೆಸರು ಇರೋದ್ರಿಂದ ಅದು ಸರಿಯಾದ ಅರ್ಥ. ನಿರ್ವಾಣ ಶಬ್ದ ಪ್ರತಿಪಾದನ ಮನೀಂದ್ರಿಯ ಇತ್ಯಾದಿ ಮತ್ತೆ ಏನಾಯ್ತು ಈಗ ಏತದ್ ಬಾಣಮವಷ್ಟಭ್ಯ ಅನೀಂದ್ರಿಯ ಇತ್ಯಾದಿವತ್. ನಿರ್ವಾಣ ಶಬ್ದ ಪ್ರತಿಪಾದನ ಅನೀಂದ್ರಿಯ ಇತ್ಯಾದಿವತ್. ಅನೀಂದ್ರಿಯ ಅಂತ ಒಂದು ಪದ ಇದೆ. ಅನೀಂದ್ರಿಯ ಶಬ್ದಕ್ಕೇನರ್ಥ? ಪ್ರಾಕೃತೇಂದ್ರಿಯ ರಹಿತರು ಅಂತ ಅರ್ಥ. ಮುಕ್ತರನ್ನ ಇಂದ್ರಿಯ ರಹಿತರು ಅಂತ ಕರೆದಿದ್ದಾರೆ. ಪ್ರಾಕೃತೇಂದ್ರಿಯ ರಹಿತರು ಅಂತ ಹೇಗೆ ಅರ್ಥನೋ, ದೇವರಿಗೆ ನಿರ್ಬಾಣ ಅಂದರೆ ಪ್ರಾಕೃತ ಶರೀರ ರಹಿತ ಅಂತ ಅರ್ಥ. ಇಲ್ಲ, ಶರೀರ ಇಲ್ಲ ಅಂತ ಯಾಕೆ ಹೇಳಬಾರದು ಅಂತ ಕೇಳಿದರೆ, ನಿರ್ವಾಣಂ ಅಂದರೆ ಇನ್ನೊಂದು ಅರ್ಥ ಮಾಡಬಹುದು. ನಾವು ಮಾಡೋಣ, ಏನು ಶರೀರ ಯಾವುದೂ ಇಲ್ಲೇ ಇಲ್ಲ, ಪ್ರಾಕೃತ ಶರೀರ ಇಲ್ಲ ಅಂತ ನೀವು ಅರ್ಥ ಮಾಡ್ತೀರಿ. ಯಾವ ಶರೀರ ಇಲ್ಲ, ನಿರಾಕಾರ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ತಪ್ಪು. ಕಥಮನ್ಯಥಾ ಸರ್ವಪುರಾಣಾದಿ ಪ್ರಸಿದ್ಧ ಆಕೃತಿ ಭಗವತಃ ಉಪಪದ್ಯತೆ. ಎಲ್ಲ ಪುರಾಣಾದಿಗಳಲ್ಲಿ ಪರಮಾತ್ಮನ ರೂಪ ವರ್ಣನೆ ಮಾಡಿರೋದ್ರಿಂದ ಸರ್ವಥಾ ನಿರಾಕಾರ ಅಂತ ಅರ್ಥ ಮಾಡಬಾರ್ದು. ಗೊತ್ತಾಯ್ತಾ? ಸರ್ವಥಾ ನಿರಾಕಾರ ಅಂತ ಅರ್ಥ ಮಾಡಿದರೆ ಆಕಾರ ಇರೋನು ಒಬ್ಬ ಮಾತು ವಿರೋಧ. ನಮಗೆ ಆಕಾರನೇ ಇಲ್ಲ ಅಂತ ಅರ್ಥ ಮಾಡಿಬಿಟ್ರೆ ದೇವರು ಸೃಷ್ಟಿ ಮಾಡಿದ ತನಗೆ ಆಕಾರ ಇಲ್ಲ, ನಮಗೇನು ಆಕಾರ ಕೊಡ್ತಾರೆ ಅಂತ ಹೇಳಿ ದೋಷ ಬಂತು. ಅದಕ್ಕಾಗಿ ಹೇಳ್ತಾರೆ ಪ್ರಾಕೃತ ಆಕಾರ ರಹಿತ ಅಂದರೆ ಅರ್ಥ ಮಾಡಿದರೆ ಸರಿ. ನಚ ಅನ್ಯದ್ ಭಗವತಃ ಉತ್ತಮಂ ಬ್ರಹ್ಮ. ಇನ್ನು ಇವನು ಪ್ರಶ್ನೆ ಶುರು ಮಾಡಿದರೆ ನೋಡಿ, ಹೀಗೆ ಮಾಡೋಣ, ನಿಮಗೆ ನಮಗೂ ಸಮಸ್ಯೆ ಇನ್ನೊಂದು ರೀತಿ ಪರಿಹಾರ ಮಾಡೋಣ. ನೀವೇನು ಮಾಡಿದಿರಿ ಅಶರೀರಂ ಅಂದರೆ ಪ್ರಾಕೃತ ಶರೀರ ಅಂತ ಅರ್ಥ ಮಾಡಿದಿರಿ, ನಾವೇನು ಮಾಡಿದ್ವಿ ನಿರಾಕಾರ ಅಂತ ಮಾಡಿದ್ವಿ. ಹೀಗೆ ವ್ಯವಸ್ಥೆ ಮಾಡಿಬಿಡೋಣ. ಏನು ಅಂದರೆ ಇಬ್ಬರು ಬ್ರಹ್ಮರಿದ್ದಾರೆ, ಸಾಕಾರ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತಿದ್ದಾರೆ. ಸಗುಣ ಬ್ರಹ್ಮ ಸಾಕಾರ, ನಿರ್ಗುಣ ನಿರಾಕಾರ ಅಂತ ಯಾಕೆ ಹೇಳಬಾರ್ದು ಅಂದರೆ, ನಚ ಅನ್ಯದ್ ಭಗವತಃ ಉತ್ತಮಂ ಬ್ರಹ್ಮ. ಈ ಸಗುಣ ಬ್ರಹ್ಮ ಈತ, ನಿರ್ಗುಣ ಇನ್ನೊಬ್ಬಿದ್ದಾನೆ, ಅವನು ಇವನಿಗಿಂತ ಶ್ರೇಷ್ಠ ಅಂತ ಹೇಳೋದಕ್ಕೆ ಯಾವ ಆಧಾರವೂ ಇಲ್ಲ. ಪರಮಾತ್ಮ ಎಷ್ಟು ಜನ ಇದ್ದಾರೆ? ಒಬ್ಬನೇ. ಅವ್ರು ಎಂಥ ಜನ ಅಂದರೆ ಜೀವೇಶ್ವರರಿಗೆ ಭೇದ ಹೇಳ್ತಾರೆ, ಈಶ್ವರಲ್ಲಿ ಎರಡು ಭಾಗ ಹೇಳ್ತಾರೆ. ಮತ್ತೆ ಅದು ಎಲ್ಲಿ ಅಭೇದ ಹೇಳಬೇಕೋ ಅಲ್ಲಿ ಏನು ಹೇಳ್ತಾರೆ? ಭೇದ ಹೇಳ್ತಾರೆ. ಎಲ್ಲಿ ಭೇದ ಹೇಳಬೇಕೋ ಅಲ್ಲಿ ಅಭೇದ ಹೇಳ್ತಾರೆ. ಇದಕ್ಕೆ ಭ್ರಾಂತಿ ಅಂತ ಕರೆಯೋದು. ವಸ್ತು ಇರೋದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು, ಇಲ್ಲದೆ ಇರೋದು ಇದೆ ಅಂತ ಹೇಳೋದು. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಬ್ರಹ್ಮ ಬೇರೆ, ದುರ್ಗುಣ ಬ್ರಹ್ಮ ದುರ್ಗುಣ ಬ್ರಹ್ಮ ಅಂತ ಇಲ್ಲೇ ಇಲ್ಲ, ಭಾಗವತ ಹೇಳ್ತಾ ಇದೆ. ಬ್ರಹ್ಮ ಪರಮಾತ್ಮ ಭಗವಾನ್ ಎಲ್ಲ ಒಂದೇ ಪದಗಳಾದ್ದರಿಂದ ಎರಡು ಭಾಗ ಮಾಡಲಿಕ್ಕೆ ಹೋಗಬಾರದು. ಭಗವಂತಂ ಪರಂ ಬ್ರಹ್ಮ, ಪರಂಬ್ರಹ್ಮ ಜನಾರ್ದನ. ಪರಮಾತ್ಮನೇ ಭಗವಂತ, ಅವನೇ ಪರಬ್ರಹ್ಮ, ಜನಾರ್ದನನೇ ಪರಬ್ರಹ್ಮ. ಎಷ್ಟು ರೀತಿ ಹೇಳ್ತಾರೆ ಮತ್ತೆ? ಪರಂ ಬ್ರಹ್ಮ ಪರಂ ಪವಿತ್ರಂ ಪರಮಂ ಭವಾನ್. ಅರ್ಜುನ ಕೂಡ ಹೇಳಬೇಕಾದ್ರೆ ಪರಂಧಾಮ ಪರಂ ಬ್ರಹ್ಮ ಪವಿತ್ರಂ ಪರಮಂ ಭವಾನ್, ಸ್ಪಷ್ಟವಾಗಿ ನೀನೇ ಪರಬ್ರಹ್ಮ ಅಂತ ಹೇಳ್ತಾನೆ. ಯಸ್ಮಾತ್ ಪರಮಂ ಯೋ ಮಹದ್ ಬ್ರಹ್ಮ ಪರಮಂ ಯೋ ಯತ್ ಮಹತ್ ತಪ. ಪರಮಾತ್ಮ ಪರಬ್ರಹ್ಮ ಅಂತ ವಿಷ್ಣು ಸಹಸ್ರನಾಮದ ಮಾತು. ಯಸ್ಮಾತ್ ಕ್ಷರಮತಿ ತೋಹಂ ಅಕ್ಷರಾದಪಿ ಚೋತ್ತಮ. ಭಗವದ್ಗೀತಾ ಮತ್ತೆ ಇದರಲ್ಲೇನೆ ಮುಂದೇನು ಹೇಳ್ತಾರೆ? ನಾನು ಹೈಯೆಸ್ಟ್ ಅಂತ ಪರಮಾತ್ಮ ಹೇಳ್ತಾನೆ. ಹೈಯೆಸ್ಟ್ ಅಂತ ಹೇಳಿದ ಮೇಲೆ ಅದ್ರ ಇನ್ನೊಂದು ಹೈಯರ್ ಬ್ರಹ್ಮ ಇದ್ದಾನೆ ಅಂದ್ರೆ ಏನರ್ಥ? ಅದಕ್ಕೆ ಸರಿಯಲ್ಲ. ಮತ್ತ ಪರತರಂ ನನ್ನೆತ್ ಕಿಂಚಿದಸ್ತಿ ಧನಂಜಯ. ನನಗಿಂತ ಇನ್ನೊಂದು ವಸ್ತು ಇಲ್ಲ ಅಂತ ಸ್ಪಷ್ಟ ಹೇಳಿರ್ಬೇಕಾದ್ರೆ ಕಲ್ಪನೆ ಮಾಡಬಾರ್ದು. ಯೋಸೌ ಅತೀಂದ್ರಿಯ ಗ್ರಾಹ್ಯ. ಇದೇ ಪರಮಾತ್ಮನೇ ಅತೀಂದ್ರಿಯ. ಅತೀಂದ್ರಿಯವಾದ ನಮಗೆ ಅದರಿಂದ ಗ್ರಾಹ್ಯನೇ ಹೊರತು ಈ ಇಂದ್ರಿಯಗಳಿಂದ ಗ್ರಾಹ್ಯನಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಅವಾಕ್ಯ ನ ತತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯ ಇತ್ಯಾದಿಭ್ಯಸ್ತ್ಯ. ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ. ನಾರಾಯಣ ಸಮನಾದವನು ಇಲ್ಲ, ಇನ್ನೊಬ್ಬನಿಲ್ಲ ಅಂತ ಹೇಳಿದ ಮೇಲೆ ನಿರ್ಗುಣ ಬ್ರಹ್ಮ ಇಲ್ಲಿ ಎಲ್ಲಿಂದ ತರ್ತೀಯ? ಅದು ಸರಿಯಲ್ಲ. ಜೊತೆಗೆ ಇದೇ ಮುಂದೆ ಅರ್ಜುನ ಹೇಳಬೇಕಾದ್ರೆ ವಿಶ್ವರೂಪವನ್ನು ನೋಡಿ ಹೇಳ್ತಾನೆ, ನಾ ತ್ವತ್ಸಮೋಸ್ತಿ ಅಭ್ಯಧಿಕ ಕುತೋನ್ಯ. ಕೃಷ್ಣಾಜನಿಗೆ ಸಮನೇ ಇಲ್ಲ, ಮೇಲಿಂದ ಎಲ್ಲಿಂದ ಬರ್ತಾನೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಎಷ್ಟೋ ಪ್ರಮಾಣಗಳ ವಿರುದ್ಧವಾದ್ದರಿಂದ ಇನ್ನೊಬ್ಬ ಬ್ರಹ್ಮ ಇದ್ದಾನೆ ಎಂಬ ಮಾತು ಸರಿಯಲ್ಲ. ಪ್ರತಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಸ್ವರೂಪಾನಂದಂ ಇತಿ ವ್ಯಾಖ್ಯಾನಂ ಸರ್ವ ಪ್ರಮಾಣ ವಿರುದ್ಧಮಿತ್ಯಾಶಯವಾ ನಿರ್ವಾಣಂ ಇತಿ ಭಿನ್ನಂ ಪದಂ ವ್ಯಾಚಷ್ಟೇ ನಿರ್ವಾಣಮಿತಿ. ಬ್ರಹ್ಮ ನಿರ್ವಾಣ ಈ ರೀತಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಬಿಡಿಸ್ಬೇಕಾದ್ರೆ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ತ ವಿಮುಹ್ಯತಿ ಚಿತ್ತಾಶ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣಂ ಮೃಚ್ಛತಿ. ಬ್ರಹ್ಮ ನಿರ್ವಾಣ ಮತ್ತೆ ಬಿಡಿಸಿಲ್ಲ, ಬ್ರಹ್ಮ ನಿರ್ವಾಣಂ ಅಂತ ಒಂದೇ ಪದ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅರ್ಥ ಏನು ಮಾಡ್ತಾರೆ? ಬ್ರಹ್ಮ ನಿರ್ವಾಣ ಅಂತಂದರೆ ಸ್ವರೂಪಾನಂದ ಅಂತ ಅರ್ಥ ಮಾಡಿ ಬ್ರಹ್ಮ ಸ್ವರೂಪ ಆನಂದವನ್ನು ಇವನು ಪಡಿತಾನೆ ಅಂತ ಅರ್ಥ ಮಾಡ್ತಾನೆ. ದೇವರ ಆನಂದವನ್ನು ಇವರು ಪಡಿತಾನೆ. ವಿಶಿಷ್ಟಾದ್ವೈತಿಗಳು ಹೇಳೋದೇನೋ ಬ್ರಹ್ಮಾನಂದನೇ ಇವ್ರು ಸಿಕ್ಕಿಬಿಡುತ್ತೆ ಅಂಥೇಳಿ, ಸರಿಯಲ್ಲ. ಇತಿ ವ್ಯಾಖ್ಯಾನಂ ಸರ್ವ ಪ್ರಮಾಣ ವಿರುದ್ಧಂ. ಜೀವ ಬ್ರಹ್ಮಾನಂದ ಪಡೆದ ಅರ್ಥನೇ ಇಲ್ಲ. ಜೀವ ಬ್ರಹ್ಮಾನಂದ ಪಡಿತಾನೆ ಅಂತ ಹೇಳಕ್ಕೆ ಸಾಧ್ಯ, ಎಲ್ಲ ಪ್ರಮಾಣ ವಿರುದ್ಧವಾದ್ದರಿಂದ ಅಂತ ಅರ್ಥವನ್ನು ಮಾಡಬಾರದು. ಇತಿ ಭಿನ್ನಂ ಪದಂ ವ್ಯಾಚಷ್ಟೆ. ನಿರ್ವಾಣಂ ಬ್ರಹ್ಮ ಬೇರೆ ಬೇರೆ ಪದಗಳೇ ಹೊರತು ನಿರ್ವಾಣಂ ಬ್ರಹ್ಮ ಅಂತ ಒಂದೇ ಪದ ಅಲ್ಲ. ಅನೇನ ಬ್ರಹ್ಮ ನಿರ್ವಾಣಂ ಬ್ರಹ್ಮ ನಿರ್ವಾಣಂ. ಅನೇನ ಬ್ರಹ್ಮಣೋ ನಿರಾಕಾರತ್ವಂ ಪ್ರಾಪ್ತಂ ಮತ್ತು ಕಾರ್ಯ ಬ್ರಹ್ಮ ವ್ಯಾವೃತ್ತ್ಯರ್ಥಂ ಏತತ್. ಮತ್ತೆ ನೀವು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಎರಡು ಒಪ್ಪೋದಿಲ್ಲ, ಮತ್ತೆ ನೀವ್ಯಾಕೆ ಇನ್ನೊಬ್ಬರಮ್ಮನ ಒಪ್ತೀರಿ ಅಂದರೆ ನಾವು ಬ್ರಹ್ಮ ದೇವರು ಬೇರೆ ಬ್ರಹ್ಮ ಬೇರೆ ಅದನ್ನು ಒಪ್ಪೋದು. ನಾವು ಈ ಬ್ರಹ್ಮದೇವರಿಗೆ ಏನಂತ ಹೆಸರಿದೆ? ಕಾರ್ಯಬ್ರಹ್ಮ ಅಂತಾರೆ. ಗೊತ್ತಾಯ್ತಾ? ಪರಮಾತ್ಮನಿಗೆ ಕಾರಣ ಬ್ರಹ್ಮ ಅಂತ ಕರೀತಾರೆ. ಅದು ಬಂದಿದೆ ಬ್ರಹ್ಮಸೂತ್ರದಲ್ಲೇ ಬರುತ್ತೆ. ಕಾರ್ಯಂಪಾದರಿಹಿ ಅಂತ ಬ್ರಹ್ಮಸೂತ್ರದಲ್ಲೇ ಹೇಳ್ತಾರೆ. ಪರಂ ಬ್ರಹ್ಮ ಅಂದರೆ ನಾರಾಯಣ, ಕಾರ್ಯಬ್ರಹ್ಮ ಅಂದರೆ ಬ್ರಹ್ಮದೇವರು. ಅದನ್ನು ಹೇಳೋದಕ್ಕೋಸ್ಕರ ನಿರ್ವಾಣ ಬ್ರಹ್ಮ ಅಂತ ಹೇಳಿದ್ರೆ ಸರಿ ಹೋಯ್ತು ನಮಗೆ. ನಿಮ್ಮ ಪ್ರಕಾರ ಎರಡು ಬ್ರಹ್ಮ ಅಂತ ಇಲ್ಲ. ಅನೇನ ಬ್ರಹ್ಮಣೋ ನಿರಾಕಾರತ್ವಂ ಪ್ರಾಪ್ತಂ ತತ್ ಪ್ರತಿಷೇಧಾರ್ಥಮಾಹ ನಿರ್ವಾಣೇತಿ ಪ್ರತಿಪಾದನಂ ವ್ಯಾಖ್ಯಾನಂ. ಪ್ರತಿಪಾದನ ಶಬ್ದಕ್ಕೆ ವ್ಯಾಖ್ಯಾನ ಅಂತ ಅರ್ಥ. ಇತ್ಯಾದಿವತ್ ಇತ್ಯಾದಿರಿವ ಪ್ರಾಕೃತಾದಿ ವಿಗ್ರಹ ರಾಹಿತ್ಯಾರ್ಥತ್ವೇನ ಇತ್ಯರ್ಥ. ಒಟ್ಟಿನ ಮೇಲೆ ಪ್ರಾಕೃತಾದಿ ವಿಗ್ರಹ ರಾಹಿತ್ಯಾರ್ಥತ್ವೇನ ನಿರ್ವಾಣಂ ಅಂತ ಕರೆದರೆ ಹೊರತು ಬೇರೆ ಅರ್ಥದಲ್ಲ. ಕಿಮನೇನ ವ್ಯಾಖ್ಯಾನೇನ ನಿರಾಕಾರಮೇವ ಬ್ರಹ್ಮ ಕಿಮನ ಭವೇತ್. ಬ್ರಹ್ಮ ನಿರಾಕಾರನೇ ಯಾಕಾಗಬಾರದು? ಪ್ರಾಕೃತ ಶರೀರರಹಿತ ಅಂತ ಯಾಕೆ ಅರ್ಥ ಮಾಡ್ತೀರಿ? ಯಾವ ಶರೀರನೂ ಇಲ್ಲ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಇದ್ದೇತಾಹ ಕಥಬಿತಿ, ಅದು ಸಾಧ್ಯನೇ ಇಲ್ಲ. ಭಗವತೋ ವಿಷ್ಣೋ ಸಾಕಾರತ್ವೇಪಿ ಬ್ರಹ್ಮಣೋ ನಿರಾಕಾರತ್ವಮೇವ ಅನುವಾದ ಇದು. ವಿಷ್ಣು ಸಾಕಾರನ, ಪರಬ್ರಹ್ಮ ನಿರಾಕಾರ ಅಂತ ಯಾಕೆ ಹೇಳಬಾರ್ದು? ನಚ ಭಗವಾನೇವ ಬ್ರಹ್ಮ, ಭಗವಾನ್ ಬೇರೆ ಬ್ರಹ್ಮ ಬೇರೆ ಅಂತ ಯಾಕೆ ಹೇಳಬಾರ್ದು? ತಸ್ಯ ತದುತ್ತಮತ್ವೇನ ತತೋ ಅನ್ಯತ್ವಾತ್, ಬ್ರಹ್ಮ ಭಗವಂತನಿಂದ ಮೇಲಿದ್ದಾನೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಅಥೋ ನ ಪುರಾಣಾದಿ ವಿರೋಧ. ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪುರಾಣಗಳ ವಿರೋಧ ಬರೋದೇ ಇಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ. ಇತ್ಯತಾಹ, ಇತ್ಯಾಹ ಅಂದರೆ ಹೇಳಿದ್ದು ಸರಿ ಅಂತ ಇಷ್ಟೊತ್ತು ಹೇಳಿದ್ದು. ಇತ್ಯತಾಹ ಅಂದರೆ ಹೀಗೆ ಹೇಳಿದರೆ ಉತ್ತರ ಕೊಡ್ತಾರೆ ಅಂತ ಹೇಳೋದರಿಂದ ಇಷ್ಟೊತ್ತು ಹೇಳಿದ್ದು ತಪ್ಪೋರು ವಾದ. ನಚೇತಿ ಮಹದ್ ಬ್ರಹ್ಮ ಇತಿ ಅಂತಾನಿ ವಾಕ್ಯಾನಿ ಭಗವತೋ ಬ್ರಹ್ಮತ್ವ ಪ್ರತಿಪಾದಕಾನಿ. ಆಚಾರ ಕೊಟ್ಟ ವಾಕ್ಯಗಳಲ್ಲೇನೋ ಭಗವಂತನೇ ಬ್ರಹ್ಮನೇ ಹೊರತು ಇನ್ನೊಬ್ಬ ಬ್ರಹ್ಮ ಇದ್ದಾನೆ ಅಂತ ಹೇಳೋದಕ್ಕೆ ಆಧಾರ ಆಗೋದಿಲ್ಲ. ಯಸ್ಮಾತ್ ಇತ್ಯಾದೀನಿ ತಸ್ಯೈವ ಸರ್ವೋತ್ತಮತ್ವೇನ ತದುತ್ತಮ ಅಭಾವ ಪ್ರತಿಪಾದಕಾನಿ ಯಸ್ಮಾಕ್ಷರಮತಿ ತೋಹಂ ಅಕ್ಷರಾದಪಿ ಚೋತ್ತಮ. ಇವೆಲ್ಲ ವಾಕ್ಯಗಳು ಅವನೇ ಸರ್ವೋತ್ತಮನಾದ್ದರಿಂದ ಅದಕ್ಕಿಂತ ಉತ್ತಮ ಬ್ರಹ್ಮ ಒಬ್ಬನಿದ್ದಾನೆ ಅಂತ ಹೇಳೋದು ಸರಿಯಲ್ಲ. ಇಂದ್ರಿಯ ಗ್ರಾಹ್ಯಂ ಅತಿಕ್ರಾಂತ ತದುತ್ತಮ ಸರ್ವಮೇವ ಯೋಗೀಂದ್ರಿಯ ಗ್ರಾಹ್ಯಂ. ಎಲ್ಲ ಭಗವದ್ ರೂಪಗಳು ಕೂಡ ಯೋಗೀಂದ್ರಿಯ ಕಾಣುತ್ತೆ ಹೊರತು ಬರೀ ಕಣ್ಣಿಗೆ ಕಾಣೋದಿಲ್ಲ. ಆದ್ದರಿಂದ ಆಕಾರ ಇದೆ, ಬರೀ ಕಣ್ಣಿಗೆ ಕಾಣದ ಆಕಾರ ಇದೆ ಅಂದರೆ ಅಪ್ರಾಕೃತ ಆಕಾರ ಅಂತ ಅರ್ಥ. ಇಷ್ಟೇಳಿ ನಚ ತಸ್ಯ ಬ್ರಹ್ಮಣು ಅಶರೀರತ್ವಾದೇತತ್ ಕಲ್ಪ್ಯಂ ತಸ್ಯಾಪಿ ಶರೀರ ಶ್ರವಣಾತ್. ನೋಡಿ, ಬ್ರಹ್ಮ ಅಶರೀರ ಅಂತ ಹೇಳಿ ಆಗಿಬಿಟ್ಟಿದೆ, ಅದಕ್ಕೆ ಹಾಗೆ ಮಾಡ್ತೇವೆ ಅಂತ ಕೇಳಿದರೆ ಇನ್ನೊಬ್ಬ ಬ್ರಹ್ಮನ ಕಲ್ಪನೆ ಮಾಡ್ತೀವಿ ಅಂದರೆ ಸರಿಯಲ್ಲ. ತಸ್ಯಾಪಿ ಶರೀರ ಶ್ರವಣಾತ್, ನೀವು ಯಾವ ಬ್ರಹ್ಮನ ಹೇಳಿದ್ರು ಕೂಡ ಶರೀರ ಹೇಳೇ ಬಿಡ್ತಾರೆ. ಆನಂದ ರೂಪಂ, ಆ ಥರ ಉಪನಿಷತ್ತು ಸುವರ್ಣ ಜ್ಯೋತಿಹಿ. ಆನಂದ ರೂಪ ಅಂದರೆ ಆತ ರೂಪ ಇದೆ ಅಂತ ಆಯ್ತಲ್ಲ, ಆನಂದ ಸ್ವರೂಪ. ಶುದ್ಧ ಆನಂದವರು ಸಂವಿತ್ ದ್ವಿತೀಯಬಲ ಬಹುಲೌದಾರ್ಯ ವೀರ್ಯಾದಿ ದೇಹಂ, ಅದಕ್ಕೆ ಆನಂದ ರೂಪಂ ಆಯಿತು. ಸುವರ್ಣ ಜ್ಯೋತಿಹಿ, ಪರಮಾತ್ಮನ ಕಾಂತಿ ಬಂಗಾರದ ಬಣ್ಣ ಅಂತ ಹೇಳಿದಾಗ ಆಕಾರದವ್ರು ಬಂಗಾರದ ಬಣ್ಣದಿಂದ ಬರುತ್ತೆ. ಬಂಗಾರದ ಬಣ್ಣ ಬರಬೇಕಾದ್ರೆ ಏನಿರಬೇಕು? ಒಂದು ಆಕಾರ ಇರಬೇಕು. ಸೊ ಸುವರ್ಣ ಜ್ಯೋತಿ ಅನ್ನೋ ಪದ ಇದೆ. ದಹರು ಅಸ್ಮಿನ್ ಆಕಾಶ ಅಂತರಾಕಾಶ, ನಮ್ಮ ಪರಮಾತ್ಮ ನಮ್ಮ ಹೃದಯದೊಳಗಿದ್ದಾನೆ ಅಂತ ಹೇಳಿದ ಮೇಲೆ ಆಕಾರ ಇಲ್ಲದವನು ಹೃದಯದೊಳಗೆ ಆಗಿರ್ತಾನೆ, ಅದು ಅಂತರಾಕಾಶ. ದಹರೋ ಅಸ್ಮಿನ್, ನಮ್ಮ ಹೃದಯಾಕಾಶ, ದಹರಾಕಾಶ ಅಂದರೆ ಹೃದಯಾಕಾಶ, ಅದರಲ್ಲಿ ಪರಮಾತ್ಮ ಅಂತ ಒಳಗಿದ್ದಾನೆ ಆಕಾಶನಾಮಕನಾಗಿ ಇತ್ಯಾದಿಷು. ಇದೇ ರೂಪಂ ನ ಸ್ಯಾತ್ ಆನಂದ ಮಿತ್ತೇವ ಸ್ಯಾತ್, ಪರಮಾತ್ಮನಿಗೆ ರೂಪ ಇಲ್ಲ ಅಂತ ಹೇಳೋದಾಗಿದ್ದರೆ ಆನಂದ ರೂಪಂ ಅಂತ ಹೇಳ್ತಿದ್ದಿಲ್ಲ, ಆನಂದಂ ಅಂತಷ್ಟೇ ಹೇಳ್ತಿದ್ರು. ಆನಂದ ರೂಪಂ ಅಂತ ಹೇಳಿದ್ರಿಂದ ಆನಂದಮಯವಾದ ರೂಪ ಇದೆ ಅಂತ ಅರ್ಥನೇ ಹೊರತು ಅದನ್ನು ರೂಪ ಇಲ್ಲದವನು ಅಂತ ಅರ್ಥ ಆಗೋದಿಲ್ಲ. ಮತ್ತು ಆನಂದ ರೂಪಮಿತಿ ಕಥಂಚ ಸುವರ್ಣ ರೂಪತ್ವಂ ಸ್ಯಾತ ರೂಪಸ್ಯ ಸುವರ್ಣ ಜ್ಯೋತಿ ಅಂತ ಹೇಳ್ತಾರೆ, ರೂಪ ಇಲ್ಲದವನಿಗೆ ಬಂಗಾರದ ಬಣ್ಣ ಅಂತ ಯಾರು ಹೇಳ್ತಾರೆ? ಗೊತ್ತಾಯ್ತಾ? ಆದ್ದರಿಂದ ಇದಪ್ಪ ಸರಿಯಾಗೋದು ಅಂತ ತೋರಿಸಿದರು. ಕಥಂಚ ದಹರತ್ವ ದಹರಸ್ಥಶ್ಚ ಕೇಚಿತ್ ಸ್ವದೇಹ ಇತ್ಯಾದ ರೂಪವಾನುಚ್ಯತೆ. ದಹರತ್ವ ಅಂದ್ರೇನು? ಅಲ್ಪವ ಚಿಕ್ಕ ರೂಪದಲ್ಲಿರೋದು, ಚಿಕ್ಕ ರೂಪದಲ್ಲಿರೋದು. ಇರುವ ರೂಪ ಇಲ್ಲದವರು ಚಿಕ್ಕ ರೂಪ ದೊಡ್ಡ ರೂಪ ಇಲ್ಲಿಂದ ಬರುತ್ತೆ. ಪರಮಾತ್ಮ ಹೃದಯದಲ್ಲಿ ಹೇಗಿದ್ದಾನೆ? ಚಿಕ್ಕ ರೂಪದಲ್ಲಿದ್ದಾನೆ. ಯಾಕೆ ಅಂಗುಷ್ಟ ಮಾತ್ರ ಅಂತ ಹೇಳಿಬಿಟ್ಟಿದ್ದಾನೆ. ಅಂದರೆ ಚಿಕ್ಕ ರೂಪದಲ್ಲಿದ್ದಾನೆಂತ ಆಯ್ತಲ್ಲ, ಚಿಕ್ಕ ರೂಪ ದೊಡ್ಡ ರೂಪ ಅಂತ ವ್ಯವಹಾರ ಬರೋದು ಯಾವಾಗ? ರೂಪ ಅಂತಿದ್ರೆ. ದೇರ್ಫೋರ್ ಇವೆಲ್ಲ ಕೂಡ ಪರಮಾತ್ಮ ನಿರಾಕಾರನಲ್ಲ ಅಂತ ಹೇಳೋದಕ್ಕೆ ಪ್ರೂಫ್ ಇದು. ಇನ್ನೂ ಬೇಕಾ ನಿಮಗೆ? ಕೇಚಿತ್ ಸ್ವದೇಹೇ ಇತ್ಯಾದೋ ರೂಪವಾನುಚ್ಯತೆ ಭಾಗವತ ಪುರಾಣ ಹೇಳುತ್ತೆ. ಕೇಚಿ ಕೆಲವರು ತಮ್ಮ ದೇಹದಲ್ಲೇ ಪರಮಾತ್ಮ ರೂಪವನ್ನು ಉಪಾಸನೆ ಮಾಡ್ತಾರೆ ಅಂತ ಹೇಳಿರೋದ್ರಿಂದ ಅಲ್ಲೂ ರೂಪ ಇದೆ ಅಂತಾಯ್ತು. ಇನ್ನೊಂದು ಪ್ರಸಿದ್ಧ ಸಹಸ್ರಶೀರ್ಷ ಪುರುಷ, ಸಾವಿರ ತಲೆ ಇದೆ ಅಂತ ಹೇಳಿದರೆ ಆಕಾರದಲ್ಲಿ ಸಾವಿರ ತಲೆ ಇರುತ್ತಾ? ಪುರುಷ ಸೂಕ್ತ ಹೈಯೆಸ್ಟ್ ಸೂಕ್ತ, ಅದು ಗೊತ್ತು, ಋಗ್ವೇದ ಭಾರಿ ಶ್ರೇಷ್ಠ ಸೂಕ್ತ. ಅದರಲ್ಲಿ ರೂಪ ವರ್ಣನೆ ಮಾಡಿದ ಮೇಲೆ ಅದಕ್ಕಿಂತ ಇನ್ನೊಂದು ರೂಪ ಇಲ್ಲದೆ ಯಾವ ಪದಾರ್ಥ ಸಿಗ್ತಾನೆ ಈಗ? ಪುರುಷ ಸೂಕ್ತ ಹೈಯೆಸ್ಟ್ ಸೂಕ್ತ, ಸೂಕ್ತಗಳಲ್ಲಿ ಅದಕ್ಕಿಂತ ಇನ್ನೊಂದು ಸೂಕ್ತ ಇಲ್ಲ. ಯಾಕೆ ಗಾಯತ್ರಿ ಮಂತ್ರ ಡೈರೆಕ್ಟ್ ಅರ್ಥ ಯಾವುದು? ಪುರುಷ ಸೂಕ್ತನೇ. ಅಂದಮೇಲೆ ಅದರಲ್ಲೇ ರೂಪ ಸ್ಪಷ್ಟ ಹೇಳಿರಬೇಕಾದ್ರೆ ಬರೀ ರೂಪ ಹೇಳಲಿಲ್ಲ, ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಲ್ಲ ಕಾಲು ಕೈ ಎಲ್ಲ ಹೇಳಿದ ಮೇಲೆ ರೂಪ ಒಪ್ಪಲೇಬೇಕು. ದೇರ್ಫರ್ ಅಪ್ರಾಕೃತ ಆಗಿರಲೇಬೇಕು. ಎಷ್ಟು ಅರ್ಥ ಆಧಾರ ಕೊಡ್ತಾರೆ ಆಚಾರ್ಯರು ಇವೆಲ್ಲ ಬಿಟ್ಟುಬಿಟ್ಟು ಇವರೆಲ್ಲ. ಅದು ಇವತ್ತಿಗೂ ಕೂಡ ಎಂಥವ್ರು ಇದ್ದಾರೆ, ನಿರಾಕಾರ ನಿರಾಕಾರ ಹೇಳ್ತಿರ್ತಾರೆ. ನಿರಾಕಾರ ಅಂತ ಒಂದು ಸರ್ಕಲ್ ಬರೆದು ತೋರಿಸ್ತಾರೆ ಜೊತೆಗೆ, ಅದು ಬೇರೆ ಸರ್ಕಲ್ ನಿರಾಕಾರ ಆಗಿರ್ತಾನೆ. ಆಕಾರ ಆಕಾರ ತೋರಿಸಕ್ಕೆ ಹೋಗಬಾರ್ದು. ತೋರಿಸ್ತಾರೆ ಅಂದರೆ ಏನರ್ಥ? ಆಕಾರ ತೋರಿಸ್ತಿದ್ದೀರಿ ಅಂತ ಅರ್ಥ. ಹೌದಲ್ಲ, ತಪ್ಪದು. ಸಹಸ್ರ ಶೀರ್ಷ ಪುರುಷ ಇತ್ಯಾದಿ ಆಮೇಲೆ ರುಗ್ಮವರ್ಣ ಎಂಬ ಕದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ. ಅವನೇನು ಮಾಡ್ತಾನೆ, ಸಹಸ್ರಶೀರ್ಷ ಕೊಟ್ಟು ಮಾಡಿದರೆ ಇದು ವೇದ, ಇದು ವೇದದಲ್ಲಿ ಅದು ಕರ್ಮಕಾಂಡ. ಇದು ಜ್ಞಾನಕಾಂಡದಲ್ಲಿ ತೋರಿಸ್ರೆ ಅಂದರೆ ಉಪನಿಷತ್ತು ಯಾವುದಿದು ಆ ಥರ ಹೇಳ್ತದೆ. ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ರುಗ್ಮವರ್ಣಂ, ರುಗ್ಮ ಅಂದರೆ ಏನು? ಬಂಗಾರ. ಸುವರ್ಣ ಜ್ಯೋತಿ ಅಂದರೆ ರುಗ್ಮವರ್ಣ ಅಂದರು ಒಂದೇ. ಇಲ್ಲಿ ಹೇಳಿದ್ದಾರೆ ಆದಿತ್ಯವರ್ಣಂ ತಮಸ ಪರಸ್ತಾತ್ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ದೇಹ ಬಿಡಬೇಕಾದ್ರೆ ಏನು ಮಾಡಬೇಕು? ಕವಿಂ ಪುರಾಣಂ ಮನುಷ್ಯಾಸಿತಾರಂ ಸರ್ವಜ್ಞಲ್ಲಿ ಹೇಳಬೇಕಾದ್ರೆ ಆದಿತ್ಯವರ್ಣಂ ತಮಸ ಪರಸ್ತಾತ್, ಪರಮಾತ್ಮ ಆದಿತ್ಯವರ್ಣ ಅಂತ ಕರೆದಿದ್ದ, ಸೂರ್ಯಪ್ರಕಾಶ ಅಂತ ಕರೆದ ಮೇಲೆ ರೂಪ ಇದೆ ಅಂತ ಆಯ್ತಲ್ಲ. ಸರ್ವತಃ ಪಾಣಿಪಾದಂ ತತ್, ಇದೇ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಸರ್ವತಃ ಪಾಣಿಪಾದ ತಪ್ಪು ಹಾಕಿದ್ದಾರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಸಿರು, ಮಹಾಭಾರತದಲ್ಲಿ ಗೀತಾದಲ್ಲೇ ಬಂದಿದೆ ಅದು. ಸರ್ವತಃ ಪಾಣಿಪಾದಂ ತತ್, ಅವ್ರ ಎಲ್ಲ ಕಡೆ ಕೈಕಾಲಿವೆ. ಸರ್ವತೋ ಅಕ್ಷಿಶಿರೋ ಮುಖಂ, ಅವನಿಗೆ ಕಣ್ಣು ಶಿರಸ್ಸು ಎಲ್ಲ ಇವೆ. ಅದು ಭಗವದ್ಗೀತೆಯಲ್ಲಿ ಹೇಳ್ತಿರ್ಬೇಕಾದ್ರೆ ಅವನು ನಿರಾಕಾರ ಹೇಗಾಗ್ತಾನೆ. ಇನ್ನೊಂದು ವಾಕ್ಯ, ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುವೃತ ವಿಶ್ವತತ್ತ, ಅವ್ರು ಎಲ್ಲ ಕಡೆ ಕಣ್ಣು ಎಲ್ಲ ಕಡೆ ಕಾಲು ಎಲ್ಲ ಕಡೆ ಕಿವಿ ಅಂತ ಹೇಳಿದ ಮೇಲೆ ಮತ್ತೇನಾಯ್ತಲ್ಲಿ ರೂಪನೇ ಆಗಿದೆ ಇತ್ಯಾದಿ ವಚನ. ಎಷ್ಟು ವಾಕ್ಯಗಳಿವೆ ನೋಡಿ ಅಂತ ತೋರಿಸಿದರು. ಕೊನೆಗೊಂದು ಮಾತು ಹೇಳ್ತಾರೆ ಇದೇ ಇದರೊಳಗೆ 11ನೇ ಅಧ್ಯಾಯಕ್ಕೆ ಏನಂತ ಹೆಸರು? ವಿಶ್ವರೂಪಾಧ್ಯಾಯ ಅಂತ ಹೆಸರು. ವಿಶ್ವರೂಪ ಅಧ್ಯಾಯ ಆದೇಶ್ಯ ರೂಪವಾನ್ ಅವಸೀಯತೆ. ವಿಶ್ವರೂಪ ಅಧ್ಯಾಯ ನೋಡಿದ ಮೇಲೂ ಕೂಡ ರೂಪ ಇಲ್ಲ ಅಂತ ನೀನು ಹೇಳಬೇಕು ನಿಮಗೆ. ಸ ವಿಶ್ವರೂಪ ತೋರಿಸಿದ್ರೆ ರೂಪ ಅಲ್ಲ ಅಂದರೆ ಇನ್ಯಾವ ರೂಪ ರೂಪೋಪದಿ ಆಗಿದ್ರೆ ಫೈನಲ್ ನೀನು ಇದು ಹೇಳಿದ್ರೆ ಇನ್ನೇನು ಶಂಕೆ ಮಾಡೋಕ್ಕೆ ಹೋಗಬಾರ್ದು, ರೂಪ ಇಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ನಿರಾಕಾರ ಅಂತ ಹೇಳೋರೆಲ್ಲ ಬುದ್ಧಿ ಇಲ್ಲ ಅಂತ ಅರ್ಥ. ಹಾಂ, ಅವ್ರಿಗೆ ಇದು ಹೇಳಕ್ಕೆ ಬರಲಿಲ್ಲ, ಅಪ್ರಾಕೃತ ಪ್ರಾಕೃತ ಡಿಸ್ಟಿಂಗ್ವಿಶ್ ಮಾಡೋಕ್ಕೆ ಬರಲಿಕ್ಕೆ ಬರೋದಿದ್ದಕ್ಕೆ ಏನಾಯ್ತು ಅವರಿಗೆ? ಇದೆಲ್ಲ ಯೋಚನೆ ಏನೋ ಕಲ್ಪನೆ ಶುರು ಮಾಡಿಬಿಟ್ರು ಆಚಾರ್ಯರೆಲ್ಲ ಸಾಲ್ವ್ ಮಾಡಿದರು. ಇವರು ಆಚಾರ ಅವತಾರ ಮಾಡೋದಕ್ಕೆ ಇದನ್ನೇ ಅವರು ಯೋಚನೆ ಮಾಡಿದರು. ನಿರ್ಗುಣ್ಯವಾದಿಷು ಜನೇಷು ಅಪಿ ಸಾಗ್ರಹೇಶು, ಪುರಾಣ ಮಧ್ಯೆ ಬಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಪುರಾಣ ಪುಣ್ಯಕಥೆಯಲ್ಲಿ ಸ್ಪಷ್ಟ ದೇವರು ಏನಂತ ಬರ್ತಾ ಇದೆ? ಸಗುಣ ಅಂತ ಬರ್ತಾ ಇದೆ. ನೈರ್ಗುಣ್ಯವಾದಿಷು ಜನೇಷು ಅಪಿ ಸಾಗ್ರಹೇಶು, ಇಷ್ಟಿದೆ ಎಷ್ಟೋ ಮತಗಳೆಲ್ಲ ನಿರ್ಗುಣ್ಯ ಹೇಳ್ತಾ ಇದ್ದಾರೆ. ಅಂದಮೇಲೆ ತತ್ವೇ ಅತಿ ಸಂಶಯಾಲು, ಕಾಲೇನ ತತ್ವ ಚಲಧೀ ಅತಿ ಸಂಶಯಾಲು ಧೀಮಾಂಧಿಯ ಶ್ರವಣ ಶೋಧಿತಯ ಪ್ರಥತ್ಯ, ಯೋಚನೆ ಮಾಡಿದ್ರು ಆಗಲೇ ಆಚಾರ ಅವತಾರ ಮಾಡಿದ್ದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಾಕಾರ ನಿರಾಕಾರ ನಿರ್ಗುಣ ಸಗುಣ ಕೆಲವು ಪದಗಳಿಗೆಲ್ಲ ಅರ್ಥ ಹೇಳಬೇಕಾಗಿತ್ತು. ಯಾರಿಗೂ ಸಮನ್ವಯ ಮಾಡಲಿಕ್ಕೆ ಬಂದಿರಲಿಲ್ಲ, ಆಚಾರ ಮಾಡಿಕೊಟ್ರು. ಹಾಂ, ಉತ್ತಮಾಧಮ ಭಾವೇನ ಬ್ರಹ್ಮೇಶ್ವರ ಯೋಹೋ ಭೇದೋ ಮಾಭೂತ್, ಬ್ರಹ್ಮ ಶರೀರಂ ಈಶ್ವರಸ್ತು ಬ್ರಹ್ಮ ಶರೀರಂ ಈಶ್ವರಸ್ತು ಸವಿಗ್ರಹ ಇತ್ಯಥೋ ಭೇದೋಸ್ತು. ಅವನ ವಾದ ಏನು ಅಂದರೆ ಎರಡು ಭಾಗ ಮಾಡೋದು, ಬ್ರಹ್ಮ ಈಶ್ವರ ಅಂತ ಕರೆಯೋದು. ಬ್ರಹ್ಮ ಅಂದರೆ ಯಾರು? ಅಲ್ಟಿಮೇಟ್ ಈಶ್ವರ ಅಂದರೆ ಸಗುಣ ಬ್ರಹ್ಮ, ಗೊತ್ತಾಯ್ತು? ಅಥವಾ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ ಅಂದರೆ ಈಶ್ವರ, ನಿರ್ಗುಣ ಅಂದರೆ ಬ್ರಹ್ಮ. ಎರಡು ಭಾಗ ಮಾಡೋಣ. ಉತ್ತಮ ಅಧಮ ಭಾವೇನ ಬ್ರಹ್ಮೇಶ್ವರ ಯೋಹೋ ಭೇದೋ ಮಾಭೂತ್, ಬ್ರಹ್ಮ ಶರೀರಂ ಈಶ್ವರಸ್ತು ಸವಿಗ್ರಹ, ಬ್ರಹ್ಮ ಅಂದರೆ ಶರೀರ ಇಲ್ಲದವನು, ಸಗುಣ ಬ್ರಹ್ಮ ಈಶ್ವರ ಶರೀರ ಇರೋನು, ಅಂತ ಯಾಕೆ ಮಾಡಬಾರ್ದು ಅಂದರೆ ಸರಿಯಲ್ಲ. ಅಭೇದಶಾಪಿ ಸತ್ವಾತ್ ಬ್ರಹ್ಮ ಶಬ್ದೋಪಪತ್ತಿ ರೀತ್ಯತಃ ನಚೇತಿ, ಅವರಿಗೆ ಅಭೇದನೂ ಇರಲಿ ಈ ಥರ ಭೇದ ಇರಲಿ ಅಂತ ಹೇಳಿದ. ನಚೇತಿ ತಸ್ಯ ಪರಾಭಿ ಪರಾಭಿಮತಸ್ಯ ಏ ತದ್ ಭಗವತೋ ಅನ್ಯತ್ವಂ, ಪರಮಾತ್ಮ ಎರಡು ರೂಪಗಳು ಹಾಗೆ ಅಂತೇಳಿ ಹೇಳೇ ಇಲ್ಲ. ಒಂದು ಈ ರೂಪ ದೇಹ ಇರೋ ರೂಪ, ದೇಹ ಇಲ್ಲದಿರೋ ರೂಪ ಅಂತ ಎಲ್ಲೂ ಬಂದೇ ಇಲ್ಲ. ಇತ್ಯತಃ ತಸ್ಯಾಪೀತಿ ದಹರೇ ದಹರೋ ಅಸ್ಮಿನ್ನಂತರಾಕಾಶ ತಸ್ಮಿನ್ ಯದಂತಹ ತದನ್ವೇಷ್ಟವ್ಯಂ, ನಮ್ಮ ಹೃದಯ ದೇಹ ಅದರ ಹೃದಯ ಅದರ ಆಕಾಶ ಅಲ್ಲಿ ಪರಮಾತ್ಮನ ಹುಡುಕಬೇಕು, ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಇತ್ಯಂತಂ ವಾಕ್ಯಂ ಇಹ ವಿವಕ್ಷಿತಂ, ಇಲ್ಲಿ ವಾಕ್ಯ ಎಲ್ಲ ಇಲ್ಲಿ ತಿಳ್ಕೋಬೇಕು ಅಂತ ಅರ್ಥ. ಇತ್ಯಾದಿಷು ಬ್ರಹ್ಮವಿದ್ಯಾತ್ವೇನ ಸಮ್ಮತೇಶು ಇತಿ ಶೇಷ, ಇವೆಲ್ಲ ಬ್ರಹ್ಮವಿದ್ಯಾ ಅಂತಲೇ ಪ್ರೂವಾಗಿರೋದ್ರಿಂದ ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಕಥಮತ್ರ ಶರೀರ ಶ್ರವಣಂ ಇತ್ಯತಃ ಯದೀತಿ, ಶರೀರ ಆನಂದ ರೂಪಂ ಅಂತಿದೆ. ಶರೀರ ಅಂತ ಎಲ್ಲಿದೆ ಅಂದರೆ ರೂಪ ಅಂದರೆ ವಿಗ್ರಹ, ಆನಂದ ರೂಪ, ಅದಕ್ಕೆ ರೂಪಂ ವಿಗ್ರಹ ಆ ಪದದಲ್ಲಿ ಶರೀರ ಅಂತ ಅರ್ಥನೇ ಬಂದಿದೆ. ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯಾನಂದ ಶಬ್ದಸ್ಯ ನಪುಂಸಕತ್ವ ದರ್ಶನಾತ್ ತಥಾ ಉಪಾದಾನಂ ಜ್ಯೋತಿಶಬ್ದೋ ಭಾಸ್ವರೂಪಸ್ಯ ಸ್ವರೂಪಸ್ಯ ವಾಚಕಃ. ವಿಜ್ಞಾನಮಾನಂದಂ ಬ್ರಹ್ಮ ಅಂಥೇಳಿ ಆನಂದ ರೂಪಂ ಅಂತ ಹೇಳಿದಾಗ ಆನಂದಕ್ಕೆ ಆನಂದ ರೂಪ ಅಂತಲೇ ಅರ್ಥ. ಇಲ್ಲದವ್ರು ಎಲ್ಲ ಕಡೆ ಬರೀ ಆನಂದ ಅಂತ ಹೇಳ್ತಿದ್ರೆ ಹೊರತು ಆನಂದ ರೂಪ ಅಂತ ಹೇಳ್ತಿರಲಿಲ್ಲ. ಜ್ಯೋತಿ ಶಬ್ದ ಕೂಡ ಹಾಗೆ, ಜ್ಯೋತಿಹಿ ಅಂತ ಹೇಳಿದ ಮೇಲೆ ಸುವರ್ಣ ಜ್ಯೋತಿಹಿ, ಜ್ಯೋತಿ ಅಂದರೆ ಪ್ರಕಾಶ, ಪ್ರಕಾಶ ಬರೋಕೆ ವಸ್ತು ಇಲ್ಲದೆ ಪ್ರಕಾಶ ಎಲ್ಲಿಂದ ಬರುತ್ತೆ? ಆದ್ದರಿಂದ ಆಕಾರ ಇದೆ. ಅಥವಾ ಸುವರ್ಣ ರೂಪತ್ವಮಿತಿ ದಹರತ್ವ ದಹರಸ್ಥತ್ವ. ಪರಮಾತ್ಮ ದಹರ ಅಂದರೆ ದಹರಾಕಾಶದಲ್ಲಿ ಇರೋಣ, ದಹರಾ ದಹರ ಅಂತ ಕರೀತಾರೆ. ದಹರ ಅಂದರೆ ಸ್ವಲ್ಪ, ಅವಿಗ್ರಹಸ್ಯ ಇತಿ ವರ್ತದೆ. ದಹರಸ್ತತ್ವ ವಿಗ್ರಹನೇ ಇಲ್ಲ, ರೂಪನೇ ಇಲ್ಲ ಅನ್ನೋವನಿಗೆ ಸೂಕ್ಷ್ಮ ರೂಪ ಅಂದರೆ ಅರ್ಥ ಇಲ್ಲ. ರೂಪನೇ ಇಲ್ಲ ಅಂಬೋದು ಸೂಕ್ಷ್ಮ ರೂಪ ಅನ್ನೋದು. ರೂಪನೇ ರೂಪನೇ ಸೂಕ್ಷ್ಮ ರೂಪ ಅಂತ ಯಾಕನ್ ಬೇಕು ಅದಕ್ಕೆ? ದಹರಸ್ತತ್ವ ಕಥ ವಿಗ್ರಹಸ್ಯ ಅನುಪಪನ್ನಂ ಇತ್ಯತಃ ದಹರಸ್ತಸ್ಯ ಇತಿ. ಸಗ ದಹರದಲ್ಲಿ ಇದ್ದ ಮೇಲೆ ರೂಪ ಇರಲೇಬೇಕಲ್ಲ ಅಂತ ಅರ್ಥ. ಏವಂ ಉಪಪತ್ತಿ ಸಾಪೇಕ್ಷಾಣಿ ವಾಕ್ಯಾನಿ ಉದಾಹೃತ್ಯ ಸ್ಪಷ್ಟಾನಿ ಅಪಿ ಉದಾಹರತಿ. ಇಷ್ಟೊತ್ತು ಕೂಡ ಯುಕ್ತಿಯನ್ನು ಕೊಡ್ತಕ್ಕಂಥ ವಾಕ್ಯಗಳನ್ನು ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲ ರೂಪ ಇರಲೇಬೇಕು ನೋಡಿದ್ಯಾ ಅಂತ ಇನ್ಫಾರ್ಮ್ ಮಾಡಿದರು. ಈಗ ಸಹಸ್ರ ಶೀರ್ಷ ಪದ ಸ್ಪಷ್ಟ ವಾಕ್ಯ ಇದೆ, ಇಲ್ಲಿ ಬೇರೆ ಅರ್ಥ ಮಾಡೋ ಚಾನ್ಸೇ ಇಲ್ಲ. ಸಹಸ್ರ ಶೀರ್ಷೇತಿ ಅವಸೀಯತೆ ಪರಮಾತ್ಮ. ಇಲ್ಲಿ ರೂಪವಾನ್ ಅವಸೀಯತೆ ಅಲ್ಲಿ ಒಟ್ಟಿಗೆ ಸೇರಿಸಿ ಕಂಟ್ರೋಲ್ ಮಾಡಿಬಿಟ್ರು. ಇಷ್ಟೆಲ್ಲ ವಾಕ್ಯಗಳಿಂದ ಪರಮಾತ್ಮ ಸಾಕಾರಣೆ ಹೊರತು ನಿರಾಕಾರ ಅಲ್ವೇ ಅಲ್ಲ. ಇನ್ನು ಅತಿ ಪರಿಪೂರ್ಣ ಅತಿ ಪರಿಪೂರ್ಣತಮ ಜ್ಞಾನೈಶ್ವರ್ಯ ಬಿರ್ಷಾನಂದ ಶ್ರೀ ಶಕ್ತಿ ಮಾ ಶಕ್ತ್ಯಾದಿಮಾಂಶ ಭಗವಾನ್ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಇನ್ನು ಪರಮಾತ್ಮ ನಿರ್ಗುಣ ಅಂತ ಹೇಳ್ತೀಯಲ್ಲ, ನಿರ್ಗುಣ ಎಂಬ ಕಾನ್ಸೆಪ್ಟೇ ಇಲ್ಲ ಅಂತ ಹೇಳ್ತಾರೆ. ನಿರ್ಗುಣ ಸಗುಣ ಅಂತ ಎರಡು ವಿಭಾಗ ಮಾಡಬಾರ್ದು ಅಂತ ಇಷ್ಟೊತ್ತು ಹೇಳಿದರು. ಈಗ ಹೇಳ್ತಾರೆ ನಿರ್ಗುಣ ಅನ್ನೋ ಪದ ಉಪಯೋಗಿಸಲೇಬಾರದು. ಯಾತಕ್ಕೆ? ಅತಿ ಪರಿಪೂರ್ಣತಮ ಜ್ಞಾನ ಐಶ್ವರ್ಯ ಆನಂದ ಶ್ರೀ ಶಕ್ತ್ಯಾದಿಮಾಂಶ ಭಗವಾನ್. ದೇವರು ಅಂದ್ರೆ ಏನರ್ಥ? ದೇವರ ಶಬ್ದಕ್ಕೆ ಏನರ್ಥ ಅಂದರೆ ಬಂದಿದೆ ಏನಂತ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ವ್ಯಸಸ ಸ್ತ್ರೀಯ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಭಗ ಇರೋನ್ ಭಗವಾನ್ ನೋಡಿ ಏನೇತ, ಅತಿಪೂರ್ಣತಮ ಜ್ಞಾನ ಐಶ್ವರ್ಯ ವೀರ್ಯ ಆನಂದ ಶ್ರೀ ಅವಿಷ್ಟು ಬಂದಿದೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೀಯ ಜ್ಞಾನ ವಿಜ್ಞಾನ ಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಅದು ತಕ್ಕಂತೆ ಕೂಡಿರೋದ್ರಿಂದ ಬೇರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಭಗವಾನ್ ಅಂತ ಕರೆದ ಮೇಲೆ ಇವಿಷ್ಟು ಇದೆ. ಭಗವಾನೇ ಪರಮಾತ್ಮ ಅಂದ ಮೇಲೆ ಬ್ರಹ್ಮನೇ ಅವನೇ, ಬೇರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಮತ್ತೆ ಇನ್ನೊಂದು ವಾಕ್ಯ ಹೇಳ್ತಾರೆ, ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಪರಮಾತ್ಮ ನಿರ್ಗುಣ ಅಂತ ಹೇಳೋದಾದರೆ ದೇವರ ಬಗ್ಗೆ ಹೇಳ್ತಾ ಇದೆ ಶ್ವೇತಾಶ್ವತರ ಉಪನಿಷತ್ತು. ದೇವರಿಗೆ ಶಕ್ತಿಯನ್ನು ಪರಾಶ್ಯ ಶಕ್ತಿ ಭಾರಿ ದೊಡ್ಡ ಶಕ್ತಿ ಇದೆ ಅಂತ ಹೇಳ್ತಾ ಇದೆ. ಭಾರಿ ಶಕ್ತಿ ಇರೋದು ಗುಣನ ನಿರ್ಗುಣತ್ವ. ನಿರ್ಗುಣ ಭಾರಿ ಶಕ್ತಿವಂತ ಅಂದ್ರೆ ಏನರ್ಥ ಅದಕ್ಕೆ? ಶಕ್ತಿ ಎಂಬುದು ಗುಣ ಹೌದಲ್ಲ, ಪರಾಶ್ಯ ಶಕ್ತಿ. ಮತ್ತೆ ಅದಕ್ಕೆ ಹೇಳಬೇಕಾದ್ರೆ ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಯಸ್ ಸರ್ವಜ್ಞ. ಇನ್ನೊಂದು ವಾಕ್ಯ, ಯಸ್ ಸರ್ವಜ್ಞ. ಸರ್ವಜ್ಞನಾದ ಮೇಲೆ ಸರ್ವಜ್ಞತ್ವ ಗುಣನ ದೋಷನ ಭಾರಿ ದೊಡ್ಡ ಗುಣ ಅದು ಒಂದು. ಆದ್ದರಿಂದಾಗಿನೇ ಗುಣಪೂರ್ಣ. ಆನಂದಂ ಬ್ರಹ್ಮಣ, ಬ್ರಹ್ಮನಿಗೆ ಆನಂದ ಇದೆ, ಆನಂದಪೂರ್ಣ ಆನಂದಮಯೋ ಅಭ್ಯಾಸ ಇದ್ದೇ ಇದೆ. ಏತಸ್ಯೈವ ಆನಂದ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ. ಪರಮಾತ್ಮನ ಆನಂದವನ್ನು ಆಶ್ರಯಿಸಿಯೇ ಉಳಿದ ಎಲ್ಲ ಪ್ರಾಣಿಗಳು ಬದುಕಿವೆ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ. ಪರಮಾತ್ಮನಿಗೆ ಆದಿ ಇಲ್ಲ, ಮಧ್ಯ ಇಲ್ಲ, ಅನಂತ ಇಲ್ಲ. ಸಹಸ್ರ ಲಕ್ಷ ಅಮಿತ ಕಾಂತಿ ಕಾಂತಂ. ಸಹಸ್ರ ಲಕ್ಷ ಅಮಿತ ಕಾಂತಿ ಕಾಂತಂ. ಸಾವಿರ ಲಕ್ಷ ಮೀರಿದ ಕಾಂತಿ ದೇವರು ಹೊಂದಿದ್ದಾನೆ. ಇದೆಲ್ಲ ಏನು ಹೇಳುತ್ತೆ? ಕಾಂತಿಯನ್ನು ಹೊಂದಿರುವಿಕೆ ಗುಣನ ನಿರ್ಗುಣನ ಗುಣ ಸಗುಣ. ಮೈ ಅನಂತ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ. ಭಾಗವತ ಉದ್ಧವರು ಹೇಳೋ ಮಾತಿದು, ಉದ್ಧವ ಮೈ ಅನಂತ ಗುಣೇ, ನಾನು ಅನಂತ ಗುಣಗಳಿವೆ ಅಂತ ಹೇಳ್ತಾ ಇದ್ದಾನೆ. ಅನಂತ ಗುಣ ಇರೋನಿಗೆ ನಿರ್ಗುಣ ಏನು ಮಾಡಬೇಕು? ಇದಕ್ಕೆ ಅನಂತ ಗುಣ ಇರೋನಿಗೆ ಕೋಟಿ ಗುಣ ಅಂದ್ರೇ ತಪ್ಪು. ಕೋಟಿ ಗುಣ ಲಕ್ಷ ಗುಣ ಅಂದರೆ ತಪ್ಪು, ಹತ್ತು ಬಂದರೆ ಒಂಬತ್ತು ಅಂದರೆ ತಪ್ಪು. ಅಂತ ಹೊತ್ತಿನಲ್ಲಿ ಅನಂತ ಗುಣ ಇರೋನು ಏನು ಮಾಡಿದ್ರು ಇವರು? ಒಂದು ಗುಣವಿಲ್ಲ ಅಂತ ಹೇಳ್ತಾರೆ. ಎಷ್ಟು ತಮಾಷೆ ಅದು! ಈ ರೀತಿ ಹೇಳ್ತಾ ಯಾರು ಹೇಳೋಕ್ಕೆ ಸಾಧ್ಯ ಇದೆಯಾ? ಎಷ್ಟು ತಪ್ಪಾಗತ್ತೆ. ಮೈ ಅನಂತ ಗುಣ ಏನಂತೆ ಗುಣತೋ ಅನಂತ ವಿಗ್ರಹೇ ವಿಜ್ಞಾನ ಶಕ್ತಿ ರಹಮ. ಅದ್ಮೇಲೆ ಏನು ಬಂತೆ ಅದರಲ್ಲಿ? ಯಾರು ಸಾಲ ವಾಪಸ್ ಕೊಡಲಿಲ್ಲ, ಕೊಂದುಬಿಟ್ಟ ಅವನ್ನ, ಕೊಂದು ಉಂಡ ತೊಗೊಂಡೋಗ್ಬಿಟ್ಟ ಅದು ಕೊಂದುಬಿಟ್ಟ. ಸಾಲ ವಾಪಸ್ ಕೊಡದೆ ಹೋಗಿದ್ದಕ್ಕೆ ಗೊತ್ತಾಯ್ತಾ? ದೇವರ ಅನಂತ ಗುಣ, ಅಂಥವ್ರಿಗೆ ಗುಣ ಇಲ್ಲ, ಎಷ್ಟು ಸಿಟ್ಟು ಬರುತ್ತೆ ಯೋಚನೆ ಮಾಡಿ. ಅಂದ್ರೆ ಗುಣ ಸಿಟ್ಟು ತಪ್ಪನ್ನು ಸುಳ್ಳು ಹೇಳಿದ್ರೆ ಸಿಟ್ಟು ಬರುತ್ತಾ ಇಲ್ಲ? ಅದಕ್ಕೆ ಯಾತಕ್ಕೆ ಇವರು ಮಾಯಾವಾದಿಗಳನ್ನು ಬೈತಾರೆ, ನಿರ್ಗುಣತ್ವನ ಬೈತಾರೆ ಅಂದರೆ? ಇವತ್ತು ಸಸ್ಪೆಂಡ್ ಆಗ್ತಾನೆ ಮೇಷ್ಟ್ರುಗಳು, 90 ಪರ್ಸೆಂಟ್ ಏನಾದರೂ 85 ಹಾಕಿದರೆ ಆಮೇಲೆ ವ್ಯಾಲ್ಯೂಯೇಷನ್ ಪ್ರೂವ್ ಆದರೆ ಸಸ್ಪೆಂಡ್ ಆಗ್ತಾನೆ. 85 ಇದ್ದವನು 80 ಹಾಕಿದರೆ, 90 ಇದ್ದ 85 ಹಾಕಿದರೆ, ಅರ್ಥ ಹೊತ್ತಿನಲ್ಲಿ ಅನಂತ ಎರಡು ಸೊನ್ನೆ ಆಗ್ತಿರಲ್ಲ ಈ ಮನೆ ಬರೆ. ನಿಮ್ಮನ್ನ ಏನು ಮಾಡ್ಬೇಕು ಹೀಗಿದ್ರೆ? ಆಚಾರ್ಯತ್ವದ ಸಸ್ಪೆಂಡ್, ಆಚಾರ್ಯತ್ವರೇ ಹೋಗ್ಬಿಡುತ್ತೆ, ಡಿಸ್ಮಿಸ್ ಆಗಿಬಿಡ್ತೀರಿ ಅಂತ. ಆಚಾರ್ಯ ಆದರೆ ಮೇಷ್ಟ್ರು ತಾನೆ, ಮೇಷ್ಟ್ರು ಆಗಿದ್ರೆ ಜ್ಞಾನ ಆಯ್ಕೆ, ನೀವು ಗುಣ ಎಲ್ಲ ತೆಗೆದು ಬಿಡ್ತೀರಿ. ಆನಂದಂ ಬ್ರಹ್ಮಣ ಎಷ್ಟೋ ಸತ್ತಾಗಿ ಮಾಡ್ತಾರೆ. ಮನೆಯಲ್ಲಿ ಆಗಿದೆಯಲ್ಲ, ಫಸ್ಟ್ ರ್ಯಾಂಕ್ ಇನ್ನೊಬ್ರು ಫಸ್ಟ್ ರ್ಯಾಂಕ್ ಬಂತು, ಅವನು ಇಲ್ಲದ ಇವನು ಫಸ್ಟ್ ರ್ಯಾಂಕ್ ಹೋಗೇ ಬಿಟ್ಟು, ಅವನು ಫಸ್ಟ್ ರ್ಯಾಂಕ್ ಬಂತು. ನಮ್ಮ ಕ್ಲಾಸ್ನಲ್ಲಿ ಹೆಸರು ಸಲ್ಲಿದ್ದಾಗ ಪಾಪ 91 ಬಂದಿದೆ ಅವನಿಗೆ, 90 ಅಂತ ಎಂಟ್ರಿ ಮಾಡಿದ ಇವ 91 ಫೇಲ್ ಆಗ ಅವ್ನು ಆಗೋ ಹೊತ್ತಿಗೆ 6 ತಿಂಗಳಾಯ್ತು, 1 ವರ್ಷ ಹೋಗ್ಬಿಡ್ತಾವ ನೀ ಪಾಪ. ಆಮೇಲೆ 91 ಅಂತ ಬಂದು ಫಸ್ಟ್ ಕ್ಲಾಸು. ಏನು ಮಾಡ್ದಾಗ ಯಾರು ಯಾರೇ ಲಾಸ್ ಇದ್ದಲ್ಲ, ಅವನು ಅವ್ನು ಮಾಡಿದ ತಪ್ಪಿಗೆ 1 ಇಯರ್ ಹೋಯ್ತು ಅವನು, ಫಸ್ಟ್ ಕ್ಲಾಸ್ ಬರೋನು ಫೇಲ್ ಆದ. ಆ ಸ್ಕಾಲರ್ಶಿಪ್ ಎಲ್ಲ ಮೀದ ಎಷ್ಟು ಅವಸ ಮಾಡ್ತಾರೆ ಅಂದರೆ ಅದು ಅಪ ಅಕ್ಷಮ್ಯ ಅಪರಾಧ ಅವೆಲ್ಲ ಕೂಡ. ಅದು ಇದರಲ್ಲಿ ಅನಂತಕ್ಕೆ ಸನ್ನೆ ಹಾಕಿ ಕಂಪೇರ್ ಮಾಡಿಬಿಟ್ರೆ ಅವರೆಲ್ಲರೂ ಪಾಪಿಗಳಲ್ಲ ಅಂತ, ಇವನೇ ಇವನು ಬಿಟ್ಟುಬಿಟ್ರೆ, ಇವನೇ ಪುಣ್ಯವಂತ ಅಂತ ಕರೆದ್ರೆ, ಇವನೇ ಆಚಾರ್ಯ ಅಂದರೆ ಅವರು ಆಚಾರ್ಯ ಯಾಕಾಗೋದಿಲ್ಲ, ಆಗ್ತಾರೆ, ಸಾಧ್ಯನೇ ಇಲ್ಲ. ವಿಜ್ಞಾನ ಶಕ್ತಿ ರಹಮಾಸ ಅನಂತ ಶಕ್ತಿ, ಹೇ ಬ್ರಹ್ಮದೇವರ ಮಾತು ಭಾಗವತದಲ್ಲಿ, ನಾನು ಅನಂತ ಶಕ್ತಿಯಾದ ಪರಮಾತ್ಮನಿಂದ ವಿಜ್ಞಾನ ಶಕ್ತಿಯಾದ ನಾನು ಹುಟ್ಟಿದ್ದೇನೆ. ಅನಂತ ಶಕ್ತಿಯಾದ ಪರಮಾತ್ಮ ಅಂದರೆ ಅನಂತ ಗುಣಪೂರ್ಣ. ತುರ್ಯಂ ತತ್ ಸರ್ವದುರ್ಗ್ ಸದಾ, ಮಾಂಡೂಕೋಪನಿಷತ್ತು, ವಿಶ್ವತೈಜಸ ಪ್ರಾಜ್ಞಾ ತುರ್ಯ, ತುರ್ಯ ರೂಪದ ಭಗವಂತ ಇದ್ದಾನಲ್ಲ, ಸರ್ವದುರ್ಗ್ ಎಲ್ಲವನ್ನೂ ನೋಡ್ತಾನೆ, ಅದು ಗುಣ. ಮತ್ತೆ ಆತ್ಮಾನಮನ್ಯಂಚ ಸವೇದ ವಿದ್ವಾನ್, ಪರಮಾತ್ಮ ಆತ್ಮಾನಂ ವೇದ ಅನ್ಯಂಚ ವೇದ, ತನ್ನನ್ನು ತಿಳಿದಿದ್ದಾನೆ ಬೇರೆಯವನು ತಿಳಿದಿದ್ದಾನೆ, ಅದು ಸರ್ವಜ್ಞ ಅಂತ ಕರೀತಾರೆ. ನಮಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನಮ್ಮ ವಿಷಯ ನಮಗೆ ಗೊತ್ತಿರೋದಿಲ್ಲ, ಅದನ್ನೇ ಹೇಳಿತ್ತು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ, ಅಷ್ಟೇ ತಾನಿ ಸಾಮ್ಯ ತಾನ್ಯಹಂ ವೇದ ಸರ್ವಾಣಿ ನತ್ವಮ್ಮೆತ್ತ ಪರಂತಪ. ಅದಕ್ಕೆ ಸ್ವಾತ್ಮಾನಂ ಅನ್ಯಂಚ ಸವೇದ ವಿದ್ವಾನ್, ದೇವ್ರ ಲಕ್ಷಣ ಅದು. ಅನ್ಯತಮೋ ಮುಕುಂದಾತ್ ಕೋನಾಮಲೋಕೆ ಭಗವತ್ ಪದ ಅರ್ಥ, ಇನ್ನೊಬ್ಬ ಭಗವಂತ ಇದ್ದಾನೆ ಅಂತ ಹೇಳ್ತೀಯಲ್ಲ, ಭಾಗವತ ಹೇಳುತ್ತದೆ. ಮುಕುಂದಾತ್ ಅನ್ಯತಮ ಭಗವತ್ ಪದಾರ್ಥ ಕಹ, ಈ ಮುಕುಂದ ಬಿಟ್ಟು ಇನ್ಯಾರಿದ್ದಾನೆ ಇನ್ನೊಬ್ಬ ಭಗವಂತ ಎಲ್ಲಿದ್ದಾನೆ? ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅನ್ನೋ ಕಾನ್ಸೆಪ್ಟು ಹೊರಟೋಯ್ತು. ಐಶ್ವರ್ಯಸ ಸಮಗ್ರಸ್ಯ ವಾಕ್ಯ, ಪ್ರಸಿದ್ಧ ವಾಕ್ಯ. ನಯೋಗಿತ್ವಾದೀಶ್ವರ ಇನ್ನೊಂದಿದೆ ಹಿಂದೆ, ಹಾಂ, ಅತೀವ ಪರಿಪೂರ್ಣಂ ತೇ ಸುಖಂ ಜ್ಞಾನಂಚ ಸೌಭಗಂ, ಸೌಭಗಂ ಅದು ಸೌಭಾಗ್ಯಂ ಅಲ್ಲ, ಸೌಭಗಂ ಅಷ್ಟೇ. ಯಚ್ಚಾತ್ಯಯುಕ್ತ ಸ್ಪರ್ತುಂ ವಾ ಶಕ್ತಃ ಕರ್ತುವತಃ ಪರಂ, ಅತೀವ ಪರಿಪೂರ್ಣಂ ತೇ ಸುಖಂ ಜ್ಞಾನಂಚ ಸೌಭಗಂ ಅಷ್ಟೇ, ಸೌಭಾಗ್ಯಂ ಛಂದಸ್ಸೋಗಿ ಬಿಡುತ್ತೆ. ಯಚ್ಚಾತ್ಯಯುಕ್ತ ಸ್ಪರ್ತುಂ ವಾ ಶಕ್ತಃ ಕರ್ತುವತಃ ಪರಃ, ಅತೀವ ಪರಿಪೂರ್ಣಂ ತೇ ಸುಖಂ, ಸ್ತೋತ್ರ ಮಾಡುತ್ತೆ ಪರಮಾತ್ಮ, ನಿನ್ನ ಸುಖ ಏನದು? ಪೂರ್ಣ ಪರಿಪೂರ್ಣ ಅತೀವ ಪರಿಪೂರ್ಣ, ಎಷ್ಟು ಅಜೆಕ್ಟಿವ್ ಹಾಕಿದ್ದಾರೆ, ಪೂರ್ಣ ಪರಿಪೂರ್ಣ ಅತೀವ ಪರಿಪೂರ್ಣ ಯಾವುದು? ಸುಖಂ. ಅದೇ ರೀತಿ ಜ್ಞಾನಂ ಅತೀವ ಪರಿಪೂರ್ಣಂ, ಸೌಭಾಗ್ಯಂ ಸೌಭಗಂ ಅತೀವ ಪರಿಪೂರ್ಣಂ, ಎಲ್ಲ ಪರಿಪೂರ್ಣ ಪರಿಪೂರ್ಣ ಪರಿಪೂರ್ಣ. ಒಂದೊಂದು ಗುಣನೂ ಕೂಡ ಪರಮಾತ್ಮನ ಅನಂತ ಗುಣ ಇವೆ, ಒಂದೊಂದು ಗುಣ ಏನಾಗಿದೆ? ಪರಿಪೂರ್ಣ. ಯಚ್ಚಾತ್ಯಯುಕ್ತ ಸ್ಪರ್ತುಂ ವಾ ಶಕ್ತಃ ಕರ್ತುಮತಃ ಪರಃ, ಯಾವುದನ್ನು ಬೇರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ನೀನು ಮಾಡ್ತಿ ಕರ್ತು ಮತಃ, ಅದಕ್ಕೆ ನೀನು ಸರ್ವೋತ್ತಮ. ಉಳಿದವರು ಮಾಡೋದನ್ನು ಮಾಡಿದರೆ ದೊಡ್ಡಸಿಕೆ ಅಲ್ಲ, ಯಾರೂ ಮಾಡಲಾಗದ್ದನ್ನು ಮಾಡಿದಾಗ ಗ್ರೇಟ್ ಅಂತ ಕರೀತಾರೆ. ಅದು ಪರಮಾತ್ಮ ಏನು ಮಾಡ್ತಾನೆ? ಯಾರೂ ಮಾಡಲಾಗದ್ದನ್ನು ಮಾಡ್ತಾನೆ, ಅದಕ್ಕೆ ಕರ್ತು ಅಕರ್ತು ಅನ್ಯಥಾ ಕರ್ತು ಸಮರ್ಥ, ದೇವ್ರ ಮಹಿಮೆ ಇದು. ಅಂದರೆ ವಿಶಿಷ್ಟ ಶಕ್ತಿ ಇದ್ದಾಗ ಅದೊಂದು ಗುಣ ಆಗಿರಬೇಕಾದ್ರೆ ನಿರ್ಗುಣ ಹೇಗಾಗ್ತಾನೆ? ಇದಿಷ್ಟು ಕೂಡ ಸರಿಯಾಗಿ ಇಷ್ಟು ವಾಕ್ಯ ನೆನಪಿಟ್ಕೊಂಡ್ಬಿಟ್ರೆ ಒಂದು ಘಟ್ಟ ಇದು. ಯಾರೇ ನಿರಾಕಾರತ್ವ ನಿರ್ಗುಣತ್ವ ವಾದ ಮಾಡೋರು ಬಂದರೂ ಕೂಡ ಇಷ್ಟು ಕೇಳಿಬಿಟ್ರೆ ಖಂಡೆ ಮಾಡಕ್ಕೆ ಬರುತ್ತೆ, ಉತ್ತರ ಕೊಡೋದಕ್ಕೆ ಅಂದರೆ ಮುಗಿದೋಯ್ತು. ಶಾಸ್ತ್ರ ಓದೋ ಹಾಗೆ ಅದು ಗಟ್ಟಿ, ಒಂದು ವಿಷಯ ಗಟ್ಟಿ ಆಯ್ತಾರೆ, ಯಾ ಏನು ತಲೆ ಕೆಳಗಾದ್ರೆ ಏನಾಗ ಸಾಧ್ಯ ಇಲ್ಲದು ಚೇಂಜ್, ಇದಕ್ಕೆ ಉತ್ತರ ಕೊಡ ಹಾಗಿದೆ, ಏನು ಉತ್ತರ ಕೊಡ್ತೀಯಾ? ಕೊಡಲಿಕ್ಕೆ ಸಾಧ್ಯ. ಒಂದೊಂದು ಸಿಂಪಲ್ ಆರ್ಗ್ಯುಮೆಂಟ್ಸ್, ವಿಶ್ವರೂಪ ಅಂತ ಕರೆದು ರೂಪ ನಿರಾಕಾರ ಅಂದೇನರ್ಥ, ಅನಂತ ಗುಣಪೂರ್ಣ ಅಂತ ಕರೆದು ನಿರ್ಗುಣ ಅಂದೇನರ್ಥ, ಅವ್ರು ಮತ್ತೆ ಹೋಗಿಬಿಡ್ತಾಳೆ. ಆಮೇಲೆ ಏನಾಗಿದೆ ಅಂದರೆ ಇದನ್ನೆಲ್ಲ ಜನಗಳಿಗೆ ಗೊತ್ತೇ ಇಲ್ಲ, ಇವೆಲ್ಲ ಕೂಡ ಜನಗಳಿಗೆ ಆರ್ಗ್ಯುಮೆಂಟ್ಸ್ ಗೊತ್ತಾದರೆ ನ್ಯಾಚುರಲಿ ಅದು ಹೋಗಿಬಿಡುತ್ತಾ. ಮತ್ತೆ ಅನ್ಫಾರ್ಚುನೇಟ್ಲಿ ಅತಿ ಹೆಚ್ಚು ಪ್ರಚಾರದಲ್ಲಿರೋದು ಯಾವುದು? ಅದೇ, ಯಾಕೆ ಈ ವಿಷಯಗಳು ಗೊತ್ತೇ ಇಲ್ಲ. ನಾವು ಯಾವುದನ್ನು ಖಂಡನೆ ಮಾಡೋ ಗ್ಯಾಲಟಿಯೊಳಗೆ ಮುಖ್ಯ ವಿಷಯನೇ ಹೇಳ್ತಾ ಇಲ್ಲ, ಅದು ತಪ್ಪಾಗಿ. ಹಾಂ, ಯಾರು ಅದೇ ಸರ್ ಉತ್ತರ ಕೊಡ್ಬೇಕು, ಇದಕ್ಕೆ ಉತ್ತರ ಅದೇ ಹೇಳಿದ್ದು ತಪ್ಪದು, ಅದೇ ಅದರಿಂದ ಹೋಯ್ತು ಅವ್ರ ಮತ ಈಗ. ಅವ್ರು ಹೇಳೋದು ಮಾಡೋದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ ಅಂತ ಆಯ್ತು. ಅದಕ್ಕೆ ದುರ್ಮತ ಅಂತ ಕರೀತಾರೆ, ಯಾವುದು ಪ್ರಮಾಣಕ್ಕೆ ಅನುಗುಣ ಇಲ್ಲ, ದುರ್ಮತಗಳದಲ್ಲ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ.